ಸಂಗತಿ ಸ್ಥಾನನೂ ಗೊತ್ತಾಗುತ್ತೆ. ಸರಿಯಾದ ಚಿಂತನೆ ಮಾಡಿದರೆ ಅದು ಮಹಾಶಿವರಾತ್ರಿ ಎಂಬುದಕ್ಕೆ ಅರ್ಥ. ಆದ್ದರಿಂದನೇ ವೈಷ್ಣವರು ಯಾರು ಶಿವದ್ವೇಷಿಗಳಲ್ಲ. ಇವತ್ತು ಶೈವರು ವಿಷ್ಣು ದ್ವೇಷಿಗಳು, ಅದಕ್ಕೆ ಅವರೇ ತಿಳ್ಕೊಂಡ್ರು ನಾವು ವಿಷ್ಣು ದ್ವೇಷಿಗಳಾದ್ದರಿಂದ ವೈಷ್ಣವರು ಶಿವದ್ವೇಷಗಳಾಗಿರಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಬೈತಾರೆ. ಆದರೆ ವೈಷ್ಣವರು ಸರ್ವಥಾ ಶಿವದ್ವೇಷಿಗಳಲ್ಲ. ತಾರತಮ್ಯ ಕ್ರಮದಲ್ಲಿ ಶಿವನ ಸ್ತೋತ್ರನ ಫಸ್ಟ್ ಕ್ಲಾಸೇ ಮಾಡ್ತಾರೆ. ಇನ್ನು ಹೇಳೋದಾದರೆ ಯಾವ ಶೈವ ಸಾಹಿತ್ಯದಲ್ಲೂ ಕೂಡ ವೈಷ್ಣವ ಸಾಹಿತ್ಯದಲ್ಲಿ ಸಿಗತಕ್ಕಂಥ ಶಿವಸ್ತೋತ್ರ ಸಿಗೋದೇ ಇಲ್ಲ. ಒಳ್ಳೊಳ್ಳೆ ಶಿವಸ್ತೋತ್ರ ಸಿಗಬೇಕು ಅಂದರೆ ನಮ್ಮಲ್ಲಿಗೆ ಬರಬೇಕು ಮತ್ತೆ ಅವರು. ಇವತ್ತು ಹರಿದಾಸರ ವಚನ ಸಾಹಿತ್ಯದಲ್ಲಿ ಯಾರು ಕೇಳೋದಿಲ್ಲ, ಕೇಳೋದೆಲ್ಲ ವಿಪತ್ ಶಿವನೇ ನಾ ನಿನ್ನ ಶಿವಕನಯ್ಯ, ಧವಳ ಗಂಗೆ ಗಂಗಾಧರ ಮಹಾಲಿಂಗ, ಕೈಲಾಸವಾಸ ಗೌರೀಶ ಈಶ, ಈ ಹಾಡುಗಳು ಹೇಳಿದರೆ ಜನ ಖುಷಿಯಾಗ್ತದೆ ಹೊರತು ಅವರ ಹಳ್ಳಿ ಏನು ಅರ್ಥನೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಶಿವನ ಮಹಿಮೆ ಸ್ಪಷ್ಟ ಹೇಳ್ತಾರೆ. ಇನ್ನು ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾತಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಒಂದು ಮಾತಿನ ಎಷ್ಟು ಸ್ತೋತ್ರ ಮಾಡ್ತಾರೆ ಅದರಲ್ಲಿ. ವಾಮದೇವ ಭಾರಿ ಸುಂದರ, ಅದಕ್ಕೆ ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ಅಂತ ಹೇಳ್ತಾರೆ. ಸ್ಫಟಿಕದ ಮೈಬಣ್ಣ ಅವರು ಸ್ಫಟಿಕ, ಅದಕ್ಕೆ ಸ್ಫಟಿಕಲಿಂಗ ಭಾರಿ ಶ್ರೇಷ್ಠ. ಸಾರಿಗ್ರಾಮ ಹೇಗೆ ಕಪ್ಪಿದ್ರೆ ಶ್ರೇಷ್ಠನೋ ಶಿವನಿಗೆ ಬಿಳಿ ಇದ್ರೆ ಶ್ರೇಷ್ಠ. ಸ್ಫಟಿಕಲಿಂಗ ಭಾರಿ ಶ್ರೇಷ್ಠ ಅವರಿಗೆ. ಅದಕ್ಕೆ ಆಚಾರ್ಯ ಹೇಳಿದ ಮಾತು ಸ್ಫಟಿಕಾಮಲ ಕಾಂತಿಮಾನ್ ಅಂತಾನೆ ಕರೆದರು. ಸ್ಫಟಿಕದಂತ ನಿರ್ಮಲವಾದ ಕಾಂತಿಯವರು. ಆದರೆ ಕಂಠದಲ್ಲಿ ಕಪ್ಪು, ಕಾಂಟ್ರಾಸ್ಟ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡ್ತದೆ, ಪೂರ್ತಿಯಾಗಿ ಕ್ಲಿಯರ್ ಕಾಣಿಸ್ತದೆ. ಅದು ಅವರಿಗೆ ದುಃಖಕ್ಕೆ ಕಾರಣ ಆಗಲಿಲ್ಲ. ಕಾಲಕೂಟ ವಿಷ ಅದು, ಆ್ಯಕ್ಚುಲಿ ಏನದು ವಿಷ, ಅದು ವಿಷ ಇಟ್ಟುಕೊಂಡು ಸಂಕೇತ. ಅವ್ರು ಯಾತಕ್ಕೆ ಇಟ್ಕೊಂಡ್ರದನ್ನು, ವಾಯುದೇವರು ಕೊಟ್ಟು ಪ್ರಸಾದ ಅಂತ ತಗೊಂಡಿದ್ದೇನೆ ಅಂತ ಹೆಮ್ಮೆ ಅವರಿಗೆ. ಇದು ರುದ್ರದೇವರು ಪರಮಭಕ್ತಿ, ವಾಯುದೇವರಲ್ಲಿಯೂ ಭಕ್ತಿ, ದೇವರಲ್ಲೂ ಭಕ್ತಿ. ದೇವರು ಹೇಳಿದರು ಕಾಲಕೂಟ ಬಂತು, ವಾಯುದೇವರೇ ನೀವು ಕುಡೀರಿ ಅಂತ ಕೊಟ್ಟರು. ಅವರೇನು ಮಾಡಿದರು, ಅದು ಸ್ವಲ್ಪ ತೊಗೊಂಡು ರುದ್ರದೇವರಿಗೆ ಕೊಟ್ಟರು. ಕತೆ ಕೇಳಿರ್ತೀವಿ ನಾವು. ರುದ್ರದೇವರಿಗೆ ಕೊಟ್ಟರು, ತೊಗೊಂಡಿದ್ದು ಸ್ವಲ್ಪ. ಅದನ್ನು ಅಸ್ತ್ ಕರೇ ವಿಮಥ್ಯ ಅಸ್ತಬಲಂ ವಿಧಾಯ, ಚೆನ್ನಾಗಿ ಮಥನ ಮಾಡಿ ಅದರ ಬಲ ಕಡಿಮೆ ಮಾಡಿಬಿಟ್ರು. ಹಿಂಡು ಬಿಟ್ಟರೆ ಶಕ್ತಿ ಕಡಿಮೆ ಆಗುತ್ತೆ, ಕಡಿಮೆ ಮಾಡಿಬಿಟ್ರು. ನಾವು ಸೈಂಟಿಫಿಕ್ ಟರ್ಮ್ನಲ್ಲಿ ಡೈಲ್ಯೂಟ್ ಮಾಡಿದ್ರು, ಫುಲ್ ಕಾನ್ಸಂಟ್ರೇಟೆಡ್ ಕೊಡಲಿಲ್ಲ. ಅದನ್ನು ಅದರಲ್ಲಿ ಪೂರ್ತಿ ಕೊಡಲಿಲ್ಲ, ಮತ್ತೆ ತೊಗೊಂಡಿದ್ದು ಸ್ವಲ್ಪ ಮಥನ ಮಾಡಿ ದದೌಸ ಕಿಂಚಿತ್ ಗಿರಿಶಾಯ, ಅದರ ಸ್ವಲ್ಪ ಭಾಗ ಮಾತ್ರ ಕೊಟ್ಟರು. ಅದನ್ನು ಪೂರ್ತಿ ಕುಡಿಯಲಿಲ್ಲ. ಅತ್ಯಲ್ಪ ಪಾನಚ್ಚ ಬಭೂವ ಶೂಲ, ಇನ್ನು ಕುಡಿತಿರ್ಲಿಕ್ಕೇ ತಲೆ ಸುರಿ ಶುರುವಾಯಿತು. ಶಿವಸ್ಯ ಶೇಷ್ಣಸ್ಯ ಕರಾವಶಿಷ್ಠಂ, ತಕ್ಷಣ ಅವ್ರು ವಿಭಾತಿತೋ ಮೂರ್ಛಿತ ಆಶುರುದ್ರ. ಉಳಿ ಕೈಯಲ್ಲಿ ಉಳ್ಕೊಂಡು, ಬಾಯಲ್ಲಿ ಉಳ್ಕೊಂಡಿದೆ, ಕೈಯಲ್ಲಿ ಉಳ್ಕೊಂಡಿದೆ, ಮೂರ್ಛೆ ಒಂದು ಬಿದ್ದುಬಿಟ್ರು. ಆಗ ಕುಡಿಬೇಕಾದ್ರೆ ಅವರ ಎರಡು ಮುಖ ಇದೆ. ಒಂದು ನೋಡಿದರೆ ವಾಯುದೇವರು ಕೊಟ್ಟಿರೋದು ಭಾರಿ ಭಕ್ತಿ. ಇದು ರುದ್ರದಿಂದ ಕಲಿಬೇಕಾದ ಪಾಠ ಇದು. ವಾಯುದೇವರು ವಿಷ ಕೊಟ್ಟರು ಕುಡಿತಾರೆ, ಅವರು ಸರ್ವಮೂಲ ಕೊಟ್ಟರು ತಗೊಳ್ಳೋದಿಲ್ಲ ಅಂದರೆ ಎಷ್ಟು ಅರ್ಥ ಇದೆ. ಅವ್ರು ವಿಷ ಕೊಟ್ಟರು ಕುಡಿದ ಭಕ್ತಿ ಅಂದಮೇಲೆ ಅವ್ರ ಭಕ್ತಿ ಮೀರಿಸೋಕ್ಕಾಗೋದೇ ಇಲ್ಲ. ರುದ್ರದೇವರ ಭಕ್ತಿ ಅಂದರೆ ಭಾರಿ ಭಕ್ತಿ. ಅವರು ಯಾವ ರೀತಿ ಯಾರು ತಗೋತಾರೆ, ಮತ್ತೆ ವಿಷ ಕೊಟ್ಟರು ತಗೊಳ್ಳೋ ಭಕ್ತಿ ಎಷ್ಟು ಜನಕ್ಕೆ ಇರ್ತದೆ? ಅದು ಸಣ್ಣ ಪುಟ್ಟ ವಿಷ ಅಲ್ಲ, ಮತ್ತೆ ಕಹಿ ಇದ್ರೇ ಸಿಟ್ಟು ಬರುತ್ತೆ. ವಿಷ ಅಲ್ಲ, ಕಹಿ ಬೇರೆ, ವಿಷ ಬೇರೆ. ಹಾಗಲಕಾಯಿ ಕಹಿ, ವಿಷ ಅಲ್ಲ ಅದು, ಗೊತ್ತಾಯ್ತಿಲ್ಲ. ವಿಷ ಇದು ಪ್ಲಸ್ ಭಾರಿ ಕಹಿ. ಅದು ಅದ್ರ ವಾಸನೆಗೆ ಜನ ಸಾಯ್ತಿದ್ರಂತೆ, ಕುಡಿದ್ರೆ ಅಲ್ಲ, ಅದು ವಾಸನೆವೆದ್ದ ಸತ್ತು ಹೋಗ್ಬಿಡ್ಬೇಕು. ಅಂಥ ವಿಷನ ಅವ್ರು ವಾಯುದೇವರು ಕೊಟ್ಟರು ಭಕ್ತಿಯಿಂದ ಕುಡಿದ್ರಲ್ಲ, ಆ ಹುಣಸೆ ಬೀಜ ಭಕ್ತಿಯಿಂದ ಎಸ್ಕೊಂಡವರು. ಹುಣಸೆ ಬೀಜ ಭಕ್ತಿಯಿಂದ ಎಸ್ಕೊಂಡ ಇವ್ರು ಕಾಲಕೂಟ ಭಕ್ತಿಯಿಂದ ಎಸ್ ಬೈಕೊಂಡಲ್ಲ ತಗೊಂಡ್ರು. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಆಗ ಭಾಗವತ ಹೇಳ್ತಾರೆ, ಪಾರ್ವತಿದೇವಿ ಕೇಳಿದ್ರೆ ಅಂತ, ಸ್ವಾಮಿ ಏನು ಮಾಡ್ತೀರಿ, ಇವನ್ನು ಕುಡಿತೀರಿ ಅಂತ ಹೇಳ್ತಾರೆ. ಯಾಕೆ ವಾಯುದೇವರು ಕೊಟ್ಟಿದ್ದಾರೆ, ಅಲ್ಲ ನಿಮ್ಮ ಗತಿ ಏನಾಗ್ತದೆ ಅಂತ ಕೇಳಿ, ನನ್ನ ಗತಿ ಆಗೋ ದೊಡ್ಡದಲ್ಲ ಅಂತ ಹೇಳಿಬಿಡ್ತಾರೆ. ರುದ್ರದೇವರಿಂದ ಕಲಿಬೇಕಾದ ಪಾಠ ಇದು. ನನಗೇನಾಗ್ತದೆ ಇಂಪಾರ್ಟೆಂಟ್ ಅಲ್ಲ, ನಾನು ಕುಡಿದ್ರೆ ಇಷ್ಟು ಜನ ಬದುಕ್ತಾರೆ. ಅಲ್ಲಿ ಭಾಗವತದ ಮಾತದ್ದು, ಕುಂಸ ಕೃಪಯತೋ ಭದ್ರೆ ಸರ್ವಾತ್ಮ ಪ್ರಿಯತೆ ಹರಿಹಿ. ಇಷ್ಟು ಜನ ಉಳಿಸೋಕ್ಕೋಸ್ಕರ ಕುಡಿತೀರಾದ್ದರಿಂದ ವಿಷ್ಣು ಪ್ರೀತನಾಗ್ತಾನೆ. ಪ್ರೀಣಾಯಾಮ ವಾಸುದೇವಂ ಅಂತೇಳಿ ವಿಷ ಕುಡಿತಾರೆ, ಗೊತ್ತಾಯ್ತಾ? ಪ್ರೀಣಾಯಾಮ ವ್ರತ ಮಾಡಕ್ಕೆ ಬರಲ್ಲ, ಪ್ರೀಣಾಯಾಮ ವಾಸುದೇವಂ ಅಂತೇಳಿ. ವಿಷ ಏನಲ್ಲ, ವ್ರತ, ವ್ರತ ವಿಷ ಕಂಡಕ್ಕೆ ಕಾಣಿಸ್ತದೆ ಪಾಪ ಅನೇಕರಿಗೆ. ಅಂಥದ್ದು ಅದನ್ನು ಹೆಮ್ಮೆಯಿಂದ ಮಾಡ್ತಾರೆ. ಕುಂಸ ಕೃಪಯತೋ ಭದ್ರೆ ಸರ್ವಾತ್ಮ ಪ್ರಿಯತೆ ಹರಿಹಿ, ಅದಕ್ಕೆ ನಾನು ಕುಡಿತೀರಿ ಅಂಥೇಳಿ ಕುಡದೇ ಬಿಡ್ತಾರೆ. ಇದು ಒಂದು ಕಡೆಗೆ ಸಾಮರ್ಥ್ಯ, ಒಂದು ಕಡೆಗೆ ವಾಯುದೇವರಲ್ಲಿ ಭಕ್ತಿ, ಇರೋದ್ರೆ ವಿಷ್ಣು ಭಕ್ತಿ, ಮತ್ತು ಲೋಕೋಪಕಾರ. ಎಷ್ಟು ವಿಷಯ ಕಂಬೈನ್ ಆಗಿದೆ ರುದ್ರದೇವ ವಿಷ ಕೊಡದ ಪ್ರಸಂಗದೊಳಗೆ, ಅದು ಎಷ್ಟು ಗ್ರೇಟ್ ಅಂತ ಹೇಳ್ತಕ್ಕಂಥ ಮಾತದು. ಅದಕ್ಕೆ ಶಿವನನ್ನು ಅಷ್ಟು ಕೊಂಡಾಡ್ತಾರೆ, ಶಿವನೇ ನಾನಿನ್ನ ಸೇವಕನಯ್ಯ ಅಂತ ಹೇಳೋ ಮಾತಿ ಭಾರಿ ಅರ್ಥ ಇದೆ. ಅಷ್ಟಾಯಿತು. ಆಮೇಲೆ ಅವರು ಅಚ್ಯುತಾನಂತ ಅಂತಾನೆ ಕುಡಿದ್ರು, ಕೊನೆ ಬಿದ್ದರು, ತಕ್ಷಣ ವಾಯುದೇವರು ಮಾಡಿದರು ಎದ್ರು. ಆಗ ನೋಡಿದರೆ ಕಪ್ಪು ಹಾಗೆ ಉಳ್ಕೊಂಡ್ರು, ಕಪ್ಪು ಹಾಗೆ ಉಳ್ಕೊಂಡ್ರು. ಅದಕ್ಕಿಂತ ಅವ್ರ ಪೂಜ್ಯತ್ವ ಸ್ಪಷ್ಟ ಗೊತ್ತಾಯಿತು, ನೀಲಕಂಠ ಅಂತ ಹೆಸರಾಯಿತು. ಅವತ್ತಿನಿಂದ ನೀಲ ರುದ್ರ ಅನ್ನೋ ಹೆಸರು ಹೇಗೆ ಅಸಾಮಂಜಸ್ಯ ಹೇಳ್ತದೋ, ನೀಲಕಂಠ ಅನ್ನೋ ಹೆಸರು ಅಸಾಮಂಜಸ್ಯ ಹೇಳ್ತದೆ. ಯಾಕೆ ವಿಷ ಕುಡಿದಿದ್ದಕ್ಕೆ ಆದಾಗ ಗುರುತದು, ಕಪ್ಪು ಗುರುತದ್ದು, ಅದು ದೋಷ ಇಡ್ತಕ್ಕಂಥದ್ದು, ಅಸಾಮಂಜಸ್ಯಲ್ಲಿ ಸೇರ್ತಾಯಿ. ಸೊ ಗಂಗಾಧಾರ ಮತ ಅಸಾಮಂಜಸ್ಯ, ವ್ಯೋಮಕೇಶ ಮತ ಅಸಾಮಂಜಸ್ಯ. ಅದೇ ರೀತಿಯಲ್ಲಿ ಈ ನೀಲಕಂಠ, ನೀಲಕಂಠ ಇತಿ ಶ್ರುತಿ, ನೀಲಕಂಠ ಅದು ವೇದಗಳಲ್ಲಿ ಬಂದಿರೋ ಹೆಸರದು. ಅದ್ಮೇಲೆ ಅವ್ರ ದೋಷ ಬಂತು, ವಾಯುದೇವರು ಪೂರ್ತಿ ಕುಡಿದ್ರು. ಮತ್ತೆ ಅವ್ರಿಗೇನಾಗಲೇ ಇಲ್ಲ, ಪಿತ್ವಾವಿಕಾರೋ ನಭೂವವ ಏನೇನೋ ಆಗಲಿಲ್ಲ ಅವ್ರಿಗೆ. ಎಷ್ಟು ಕಾಂಟ್ರಾಸ್ಟ್ ಮಾಡ್ಬೋದು, ಲೆಕ್ಕ ಇಟ್ಕೊಳ್ಳಿ. ಪೂರ್ತಿ ಕುಡಿದು ಏನಾಗಿದೆ ಇದ್ದ ಅವರಲ್ಲಿ, ಸ್ವಲ್ಪದ್ರಲ್ಲಿ ಸ್ವಲ್ಪ ಕುಡಿದು ಡೈಲೂಟ್ ಕುಡಿದು ಕಪ್ಪಾದವ್ರು ಅವರಲ್ಲಿ ತಿಳ್ಕೊಂಡ್ಬಿಟ್ರೆ ಅರ್ಥಾತ್ ಸಂಬಂಧ ಇಲ್ಲ. ಅದೇನು ಅಂದ್ರೆ ಕಲಿ, ಅದು ಅದು ಕಲಿ. ಸೊ ಕಲಿ ನಿಗ್ರಹ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ ಅಂತ ಇನ್ನೊಂದು ಅರ್ಥ, ಕಲಿ ನಿಗ್ರಹ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ. ವಾಯುದೇವರು ಪೂರ್ತಿ ಕುಡಿದು ಜೀರ್ಣ ಮಾಡ್ಕೊಂಡ್ಬಿಟ್ರು. ತದುತಾಸ್ಯ ಜೀರ್ಣಂ, ಆದ್ದರಿಂದನೇ ಅವರಿಗೆ ಕಲಿ ಬಾಧೆ ಇಲ್ಲ. ವಾಯುದೇವರು ಆಕಾಣಾಶ್ವಾಸಮ, ಅವ್ರೇನೂ ಆಗಲಿಲ್ಲ, ಒಳಗೂ ಆಗಲಿಲ್ಲ, ಹೊರಗೂ ಆಗಲಿಲ್ಲ, ಮೂರ್ಛೆ ಬರಲಿಲ್ಲ, ತಲೆಸೂಲಿ ಬರಲಿಲ್ಲ, ಯಾತ್ರದ್ದು ಬರಲಿಲ್ಲ, ಟೋಟಲಿ ನಾರ್ಮಲ್. ಆದ್ದರಿಂದನೇ ಕಲಿ ನಿಗ್ರಹಕ್ಕೆ ಯಾರು ಉಪಯೋಗ ಸಮರ್ಥರದು, ಹರಿವಾಯುಗಳಿಬ್ಬರೇ ಸಮರ್ಥ. ಹರಿ ಕಲಿಕೆಯಾಗಿ ಹರಿ, ವಾಯುದೇವರಾಗಿ ವಾಯುದೇವರು ಪೂರ್ತಿ ನಿಗ್ರಹ ಮಾಡಿ ತೋರಿಸಿದರು. ವಾಯುದೇವರು ಕೊಡಬೇಕಾದ್ರೆ ಯಾತಕ್ಕೆ ರುದ್ರದ್ದು ಯಾಕೆ ಕೊಡಬೇಕಾಗಿತ್ತು ಅಂತ ಕೇಳಿದರೆ, ಒಂದು ಅವ್ರು ಎಷ್ಟು ಭಕ್ತರು ಅಂತ ತೋರಿಸ್ಬೇಕಾಗಿತ್ತು. ಅವ್ರು ಎಷ್ಟು ಭಕ್ತರಾಗಿದ್ದಾರೆ ತೋರಿಸೋದು ಒಂದು ಮುಖ, ಇನ್ನೊಂದು ವಿಷ ಎಷ್ಟು ಪವರ್ಫುಲ್ ಅಂತ ತೋರಿಸೋ ಇನ್ನೊಂದು ಮುಖ. ಅದು ವಿಷ ಭಾರಿ ಪವರ್ಫುಲ್ ಅಂತ ತೋರಿಸ್ಬೇಕಾಗಿದೆ, ಅದು ಪ್ರೂವ್ ಆಯಿತು. ಎಷ್ಟು ಭಕ್ತಿಯಿಂದ ತೊಗೊಂಡು ನೋಡಿದ್ರಾ, ಅದಕ್ಕೆ ಭಾರಿ ಅನುಗ್ರಹ ಮಾಡಿದ್ದೇವೆ ಅಂತ ಹೇಳಬೇಕಾಗಿದೆ. ಇದು ತಮಾಷೆ ಅಂದರೆ, ವಾಯುದೇವರು ವಿಷ ಕೊಟ್ಟಿದ್ದು ಯಾರಿಗೆ ಗೊತ್ತೇನು, ತಮ್ಮ ಮಗನಿಗೆ. ರುದ್ರದೇವರು ಯಾರು, ವಾಯುದೇವರ ಮಕ್ಕಳು, ಬ್ರಹ್ಮವಾಯುಗಳ ಮಕ್ಕಳೇ ರುದ್ರದೇವರು. ನಿರುಪಮಾನಂದ ಆತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜಯಿನ ಗರುಡ ಶೇಷ ಶಶಾಂಕ ದಡಶೇಖರರ ಜನಕ. ಬ್ರಹ್ಮದೇವರಿಗೆ ಶಶಾಂಕ ದಡಶೇಖರ ಅಂದರೆ ಚಂದ್ರಶೇಖರ, ಅವರ ತಂದೆ ಬ್ರಹ್ಮದೇವರು. ಮತ್ತು ವಾಯುದೇವರು ಅವರ ತಂದೆ. ಯಾಮಾರುತಾತ್ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀನಾಮ ಬಭೂವ ಭೂಮವು ಅಂತ ಹೇಳಿ ಆಚಾರ್ಯ ಎರಡು ಶ್ಲೋಕ ಉಲ್ಲೇಖ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದ ಎರಡು ಶ್ಲೋಕ ಉಲ್ಲೇಖ ಮಾಡ್ತಾರೆ. ಬ್ರಹ್ಮ ಸರಸ್ವತಿಯರ ಮಕ್ಕಳಾಗಿ ಹುಟ್ಟಿದ್ದು ಒಂದು ರೂಪದಿಂದ, ವಾಯು ಭಾರತೀಯ ಮಕ್ಕಳು ಮತ್ತೊಂದು ರೂಪದಿಂದ. ಎರಡು ರೂಪದಲ್ಲೂ ಅವತಾರ ಮಾಡಿದ್ದಾರೆ. ಬ್ರಹ್ಮಪುತ್ರರಾಗಿ ಅವತಾರ ಮಾಡ್ತಾರೆ, ವಾಯುಪುತ್ರ ಅವತಾರ ಮಾಡಿದ್ದಾರೆ. ಸೊ ಯಾರಿಗೆ ವಿಷ ಕೊಟ್ಟಾಗಾಯ್ತು ಇವರಿಗೆ, ಮಗನಿಗೆ ಕೊಟ್ಟರು. ಮಗನಿಗೆ ಯಾತಕ್ಕೆ ಕೊಟ್ಟರು ಅಂದ್ರೆ, ಮಗನ ಮಹಿಮೆ ಜಗತ್ತಿಗೆ ಗೊತ್ತಾಗಲಿ ಅಂತೇಳಿ. ಇದ್ರ ವಾಯುದೇವರು ಅಭಿಮಾನ ಬಿಟ್ಟವರು ಅಂತ ಗೊತ್ತಾಯ್ತು. ಮತ್ತು ಉಳಿದವರಾಗಿ ಉಳಿದವ್ರಿಗೆ ಕಂಡವ್ರು, ಕಂಡವ್ರ ಮಕ್ಕಳನ್ನ ಬಾವಿ ತೋಡಿ ಅಳತೆ ಆಳ ನೋಡೋದು ಅಂತಿದೆಯಲ್ಲ, ಹಾಗೆ ಮಾಡಿ ತಮ್ಮ ಮಕ್ಕಳಿಗೆ ಕೊಟ್ಟರು. ಇದರಿಂದ ಟೆಸ್ಟ್ ಮಾಡಬೇಕಾದ್ರೆ, ಮಗನಿಗೆ ಕೊಟ್ಟಿದ್ದೊಂದು, ಮಗನ ಮಹಿಮೆನ ಹೊರಗೆ ಹಾಕಿದ್ದೊಂದು. ಇದೆಲ್ಲ ಶಿವನ ಮಹಿಮೆ ಹೇಳ್ತಾ, ಶಿವನಲ್ಲಿ ಎರಡೆರಡು ಕಾಣ್ತಿದ್ದೆ ನಾವೀಗ. ಅಸಾಮಂಜಸ್ಯ ಪ್ಲಸ್ ಗುಣ, ಎಷ್ಟು ದೊಡ್ಡವರು ಅಂತ ಹೇಳೋದಕ್ಕೂ ಅದೇ ಆಧಾರ, ಎಷ್ಟು ಸರ್ವೋತ್ತಮರಲ್ಲ ಅಂತ ಹೇಳೋದಕ್ಕೂ ಅದೇ ಆಧಾರ. ಒಂದೇ ಯುಕ್ತಿ ಎರಡೆರಡು ಕೆಲಸ ಮಾಡ್ತಾ ಹೋಗ್ತದೆ. ಶಿವ ಸರ್ವೋತ್ತಮನ ಭವತಿ ಗಂಗಾಧರತ್ವಾತ್ ವ್ಯೋಮಕೇಶತ್ವಾತ್ ನೀಲಕಂಠತ್ವಾತ್, ಅವೇ ಹೇತುಗಳು. ವಿಷ್ಣು ಶಿವ ಪೂಜ್ಯ ಭವತಿ ಗಂಗಾಧರತ್ವ, ಅದೇ ಹೇತು. ಮತ್ತೆ ಗಂಗಾಧರನಾಗಿದ್ದರಿಂದ ಪೂಜ್ಯರು, ವ್ಯೋಮಕೇಶನಾದ್ದರಿಂದ ಪೂಜ್ಯರು, ನೀಲಕಂಠನಾದ್ದರಿಂದ ಪೂಜ್ಯರು, ಅಲ್ಲಲ್ಲೇ ಯುಕ್ತಿ. ಅವರ ಪೂಜ್ಯ ಎರಡನ್ನೂ ಸಮರ್ಥನೆ ಮಾಡಲಿಕ್ಕೆ ಒಳ್ಳೆ ಪದಗಳನ್ನು ಉಪಯೋಗಿಸ್ಕೊಂಡ್ಬಿಟ್ರೆ ಸರಿ. ಇದರಿಂದ ಇನ್ನೊಂದು ವಿಷಯ ಏನು ಬಂತು, ಕಂಠದಲ್ಲಿ ವಿಷ ಇದೆ ಅವರಿಗೆ, ಕಂಠದಲ್ಲಿ ವಿಷ ಇದೆ, ಇದು ಭಾರಿ ಮಹಿಮೆ ಅವರಿಗೆ. ಇನ್ನೊಂದು ಸಮಸ್ಯೆನು ಒಳ್ಳೆ ಸ್ವಾರಸ್ಯ ಇದೆ ಅದರಲ್ಲಿ. ವಾಯುದೇವ ಮೋಹಿನಿ ರೂಪದ ಭಗವಂತ ಅಮೃತ ಕೊಟ್ಟ, ರಾಹು ಕುಡ್ದ, ಸ್ಪಾಟ್ ಡೆತ್ ಸತ್ತೋಗ್ಬಿಟ್ಟ. ಅಮೃತ ಕುಡಿದು ಸ್ಪಾಟ್ ಡೆತ್ತು, ಕಾಲ ಕೊಟ್ಟ ಕುಡಿದು ಸುರಕ್ಷಿತ ಇದ್ದಾರೆ, ಉಲ್ಟಾಪಟ್ಟ ಪೂರ್ತಿ. ಕಾಲ ಕೊಟ್ಟ ಕುಡಿದವ್ರು ಸಾಯ್ಬೇಕಾಗಿತ್ತು, ಅಮೃತ ಕುಡಿದವ್ರು ಬದುಕಬೇಕಾಗಿತ್ತು. ಅಮೃತ ಕುಡಿದವರು ಆಗಲೇ ಸತ್ತ, ಕಾಲ ಇವತ್ತಿಗೂ ಬದುಕಿದ್ದಾರೆ ಕಾಲ ಕೊಟ್ಟ ಕುಡಿದವರು. ಏನಿದ್ರ ಅರ್ಥ ಅಂದರೆ ಹೇಳ್ತಾರೆ, ವಾಯುದೇವರ ಕೈಯಿಂದ ಬಂದರೆ ಅದು ವಿಷನೂ ಅಮೃತ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಇದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೀತಾರೆ ತ್ರಿವಿಕ ತತ್ವ ಪ್ರದೀಪದಲ್ಲಿ. ಹೇಳ್ತಾರೆ, ಅಮೃತ ವಿಷಮಪಿ ಅಮೃತಾಯ ದುಷ್ಟಂ. ವಾಯುದೇವರ ಕೈ ಎಂಥದ್ದು ಅಂದರೆ, ವಿಷ ಮುಟ್ಟಿದ್ರು ಅಮೃತ ಆಗ್ತಕ್ಕಂಥ. ಅದಕ್ಕೆ ವಾಯು ಅನಿಲ ಅಮೃತಂ ಈಶಾವಾಸ್ಯ ಹೇಳಿದ್ರು, ವಾಯುದೇವರ ಅಮೃತ ಅದು ಮುಟ್ಟಿದ್ರೆ ಅಮೃತ ಸ್ಪರ್ಶ, ಕಾಲ ಕೊಟ್ಟ ಮುಟ್ಟಿದ್ರೆ ಅಮೃತ ಆಗೋಗ್ಬಿಡ್ತು, ಆ ಹುಣಸೆ ಬೀಜ ಕೊಟ್ಟರೆ ಅಮೃತ ಆಗೋಯ್ತು, ಏನು ಕೊಟ್ಟರು ಅಮೃತನೇ. ಅದಕ್ಕಾಗಿ ವಾಯುದೇವರು ಅಮೃತನಾದ್ದರಿಂದ ಅವ್ರು ಕೊಟ್ಟಿದ್ದರಿಂದ ವಿಷ ಕುಡಿದ್ರು ಸುರಕ್ಷಿತ ಇದ್ದಾರೆ. ಅಲ್ಲೇನಾಯಿತು, ಮೋಹಿನಿಯಿಂದ ಬಂತದು, ಅಮೃತ ಕೊಟ್ಟರೆ ವಿಷ ಆಗೋಯ್ತು. ವಿಷ್ಣು ಕೊಟ್ಟರೆ ವಿಷನ ಅಲ್ಲ, ಮೋಹಕ ರೂಪದಿಂದ ಕೊಟ್ಟರೆ ವಿಷ, ಅದು ಇಂಪಾರ್ಟೆಂಟ್. ಮೋಹಿನಿ ರೂಪದಿಂದ ಕೊಟ್ಟಿದ್ದಕ್ಕೆ ವಿಷ ಆಯಿತು. ಅದೇ ಭಾಗವತಾದಿ ಶಾಸ್ತ್ರ ಸ್ಕಂದ ಪುರಾಣ ಅವರೇ ಬರೆದಿರೋದು, ಅದು ಸುಮ್ಮನೆ ಓದಿಬಿಟ್ರೆ ವಿಷ. ಯಾತಕ್ಕೆ ಅದು ಮೋಹಕ ಶಾಸ್ತ್ರ, ಮೋಹಕ ಶಾಸ್ತ್ರ ಬಂತು, ಇದು ಮೋಹಕ ಶಾಸ್ತ್ರ ಅಲ್ಲ. ವಾಯುದೇವರಿಂದ ಮೋಹಕ ಶಾಸ್ತ್ರ ಬರೋದಿಲ್ಲ, ಭಾರಿ ಇಂಪಾರ್ಟೆಂಟ್. ಪರಮಾತ್ಮ ರುದ್ರದೇವರನ್ನು ಕರೆದರು, ಹೇಳಿದ, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತತ್ಯಾನಿ ವಿಧತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂಕುರು ಚಾತ್ಮಾನಮ್ಮ ಪ್ರಕಾಶಂಚ ಮಾಂಕುರು. ಗೊತ್ತಾಯ್ತಾ, ಇದೆಲ್ಲ ವರಹ ಇವತ್ತು ಸಿಗ್ತವೆ. ವರಾಹಪುರಾಣದ ಮಾತೊಂದು ಆಚಾರ ಉಲ್ಲೇಖ ಮಾಡ್ತಾರೆ. ಇವತ್ತು ವರಾಹಪುರ ಹಾಗೆ ಸಿಗ್ತಾವೆ, ಆ ಕಡೆ ಏನು ವ್ಯತ್ಯಾಸನೇ ಆಗಿಲ್ಲ. ರುದ್ರದೇವರೇ, ನೀವು ಮೋಹಕ ಶಾಸ್ತ್ರವನ್ನು ಬರೀರಿ ಅಂತ ಹೇಳಿದರು. ವಾಯುದೇವರಿಗೆ ಆ ಮಾತು ಹೇಳಲಿಲ್ಲ. ಯಾಕೆ? ಸತ್ಯಲೋಕಾಧಿಪತಿಗಳು, ಸತ್ಯಲೋಕಾಧಿಪತಿಗಳು ಲಾಯರ್ ಎರಡು ಪರ ವಾದ ಮಾಡಬಹುದು, ಜಡ್ಜು ಸತ್ಯನೇ ಹೆಚ್ಚಿಡಬೇಕು. ವಾಯುದೇವರು ನಿರ್ಣಾಯಕರು, ಸತ್ಯಲೋಕಾಧಿಪತಿಗಳು ಸುಳ್ಳು ಹೇಳಾಗಿಲ್ಲ. ಆದ್ದರಿಂದನೇ ಆಚಾರ ಮೂಲಕ ಶಾಸ್ತ್ರ ಬಂದರೆ ಸುಳ್ಳು ಬರೋ ಚಾನ್ಸೇ ಇಲ್ಲ. ಸತ್ಯಲೋಕಾಧಿಪತಿಗಳ ಬಾಯಿಂದ, ಅಮೃತ ಸ್ವರೂಪರ ಬಾಯಿಂದ ಸುಳ್ಳು ಮಾತು ಬರೋದಿಲ್ಲ, ಅವರಿಂದ ಬರೋ ಚಾನ್ಸ್ ಇದೆ. ಅದಕ್ಕೆ ಹೇಗೋ ಅದಕ್ಕೆ ವಿಷ ಕುಡಿದಿದ್ದು ಏನಾಯಿತು ಅಂದರೆ ಬರಲಿಕ್ಕೆ ಅನುಕೂಲ ಆಯಿತು, ಅದರಿಂದ ಕಂಠದಲ್ಲಿ ವಿಷ ಬಂತು. ಸೊ ರಾಹು ಆಗಲೇ ಸತ್ತ, ಇವರು ಇನ್ನೂ ಬದುಕಿದ್ದಾರೆ. ಸೊ ವಾಯುದೇವರ ಮೂಲಕ ಬಂದರೆ ಮಾತ್ರ ಮಹತ್ವ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೆ ಎಂಬುದಕ್ಕೊಳ್ಳೆ ನಿದರ್ಶನ ಇದೆ. ಇನ್ನೂ ಸ್ವಾರಸ್ಯ ಆದರೆ, ವಾಯುದೇವರು ಇವರಿಗೆ ವಿಷ ಕೊಟ್ಟಾಯಿತು, ಕಂಠದಲ್ಲಿ ವಿಷ ಉಳ್ಕೊಂಡಿತು. ಅನ್ನೋ ಅರ್ಥ, ಕಲಿ ಅವ್ರ ಹೃದಯಕ್ಕೆ ಬರಲಿಲ್ಲ, ಬಾಯಿ ಮಾತ್ರ ಬಂತು ಅಂತ ಅರ್ಥ. ಹೇಳ್ತಾರೆ ಕೆಟ್ಟ ಮಾತು ಒಳ್ಳೆ ಹೃದಯ ಅಂತಾರೆ. ಕೆಟ್ಟ ಕೆಟ್ಟದ ಮಾತಾಡ್ತಾರೆ, ಮಾತು ನಿಷ್ಠುರ, ಹೃದಯ ಭಾರಿ ಒಳ್ಳೆಯದು. ರುದ್ರದೇವರು ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಅವ್ರ ಬಾಯಿ ಕಂಠ ಭಾರಿ ಇದು. ಪಾಶುಪತಾಗಮ ಹೇಳ್ತಾರೆ, ಪಾಶುಪತಾಗಮ ಹೇಳ್ತಾರೆ ಕಂಠ ಇದೆಲ್ಲ ಗೊತ್ತಾಯ್ತಾ. ಕೆಲವು ಹೇಳ್ತಾರೆ ಬಾಯಿಂದ ಬಂದ ಮಾತು ಹೃದಯದಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಬಾಯಿ ಮಾತು ಹೇಳಿದೆ ಅಂತ ಹೇಳಬೇಕಾದ್ರೆ ಬಾಯಿಂದ ಬರೋದು ಬೇರೆ, ಕಂಠದವರೆಗೂ ಬಾಯಿ, ಇಲ್ಲಿವರೆಗೂ ಬಾಯಿ, ಮುಂದಿನ ಹೃದಯ. ಹೃದಯದಲ್ಲಿ ವಿಷ ಇಲ್ಲ ಅವರಿಗೆ, ಬಾಯಲ್ಲಿ ಮಾತ್ರ ವಿಷ, ಹೃದಯದಲ್ಲಿ ಇಲ್ಲ. ಸೊ ಪಾಶುಪತಾಗಮ ಬಾಯಲ್ಲಿ ಹೇಳ್ತಾರೆ, ಹೃದಯದಿಂದ ಭಾಗವತ ಹೇಳ್ತಾರೆ, ಅದು ಮುಖ್ಯ. ಹೃದಯದಲ್ಲಿ ಭಾಗವತ ಹೇಳ್ತಾರೆ, ಬಾಯಲ್ಲಿ ಪಾಶುಪತ ಹೇಳ್ತಾರೆ. ಸೊ ಎರಡು ಅವ್ರ ಬಾಯಿಂದನೇ ಬರಬೇಕಾ? ಎರಡು ಅವ್ರ ಬಾಯಿಂದನೇ ಶುಕರೂಪದಿಂದ ಅದು ತಂದರು. ಇಲ್ಲಿ ರುದ್ರದೇವರಲ್ಲಿ ವಾಯುದೇವರ ಆವೇಶ ಇಲ್ಲ, ಅದಕ್ಕೆ ಪಾಶುಪತಾಗಮ ಬಂತು. ಶುಕಾಚಾರ್ಯ ವಾಯುದೇವರ ಆವೇಶ ಇದೆ, ಅದಕ್ಕೆ ಅದರಲ್ಲಿ ಕೆಟ್ಟ ಮಾತು ಬರಲಿಲ್ಲ, ಬರೀ ಇದೇ ಬಂತು, ಅಮೃತವಾದ ಮಾತೇ ಬಂತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಾಯಿಗೂ ಹೃದಯಕ್ಕೆ ಎಷ್ಟು ವ್ಯತ್ಯಾಸ ಇದೆ. ರುದ್ರದೇವರು ಮಾತು ಭಾಳ ಅವರೇ ಹೇಳಿಬಿಡ್ತಾರೆ, ಪಾರ್ವತಿ ಕೇಳ್ತಾರೆ, ಪದ್ಮಪುರಾಣದಲ್ಲಿ ಬರ್ತದೆ. ಇವತ್ತು ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತ ಭಾಳ ಪ್ರಸಿದ್ಧ, ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತ ಅದು ಟೀಕಾರರು ಉಲ್ಲೇಖ ಮಾಡ್ತಾರೆ. ಗೀತಾಭಾಷ್ಯದ ಟೀಕಾ ಪ್ರಮೇಯ ಟೀಕಾ ಮೊದಲಿಗೆ ಫಸ್ಟ್ ಜೋಗಕ್ಕೆ ಉಲ್ಲೇಖ ಮಾಡ್ತಾರೆ ವಾಸುದೇವ ಸಹಸ್ರನಾಮ ಸ್ತೋತ್ರ. ವಾದಿರಾಜ ಚೌಳು ಭಾರಿ ಸರ್ತ್ ಹೇಳ್ತಾರೆ ವಾಸುದೇವ ಸಹಸ್ರನಾಮದ ಬಗ್ಗೆ. ಅಲ್ಲಿ ಬರುತ್ತೆ ಏನಂತ ಬರುತ್ತೆ, ಅಲ್ಲಿ ಇಷ್ಟೆಲ್ಲ ಹೇಳಿದಾಗ ಇದಿಷ್ಟು ಶೋಕ ಬರೋದಲ್ಲೇ. ತ್ವಾಪರಾಧ ಯುಗ ವಿಭುತ್ವ ಕಲೆಯ ಮಾನುಷಾದಿಶು ತ್ವಾಮ ಆರಾಧ್ಯ ವರಂ ಶಂಭು ಗೃಹೀಶ್ಯಾವು ಎಲ್ಲ ಮಾತು ಅಲ್ಲಿದ್ದೇನೆ. ಇವತ್ತು ಸಿಗ್ತಾವೆ, ಹಾಗೆ ಯಾರು ಚೇಂಜ್ ಮಾಡಿಲ್ಲ ಅವನ ಹಾಗೆ ಇದೆ. ಹಾಗೆಲ್ಲ ಹೇಳಿದ ಮೇಲೆ ಒಳ್ಳೆ ವಾಸುದೇವ ಸಹಸ್ರನಾಮ ಸ್ತೋತ್ರ ಹೇಳಿದೆ. ಏನು ಉದ್ಧಾರ, ನಾನು ಉದ್ಧಾರಕ್ಕೆ ಉಪದೇಶ ಮಾಡಿ ಅಂತ ಉಮಾಮಹೇಶ್ವರ ಸಂವಾದ, ಪದ್ಮಪುರಾಣ ಉತ್ತರಖಂಡ ಪೂರ್ತಿ ಉಮಾಮಹೇಶ್ವರ ಸಂವಾದ. ಅಲ್ಲಿ ಅವರೇ ಉಪದೇಶ ಮಾಡಿ ಅಂದರೆ ಉಪದೇಶ ಮಾಡಿಬಿಡ್ತಾರೆ. ಆಗ ಅವರು ಕೇಳ್ತಾರೆ, ಹಾಗಿದ್ದರೆ ನೀವು ಏನೋ ಇದೆಲ್ಲ ಉಪದೇಶ ಮಾಡಿದರೆ ಸರಿನೇ, ಏನೋ ಯಾವಾಗಲೂ ಕೂಡ ಒಂದು ಬಾಯಲ್ಲಿ ಹೇಳ್ತಿರ್ತೀರಿ, ಕೆಲಸದಲ್ಲಿ ಯಾರಿಗೂ ಕೂಡ ಅದೇನು ಹೇಳ್ತೀರಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅದಕ್ಕೆ ರಾಮ ತಾರಕ ಮಂತ್ರ ಅಂತಲೇ ಹೆಸರು. ಸದಾಕಾಲ ರಾಮ 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 ಅಂತಿರ್ತೇನೆ. ಇದಿಟ್ಟುಕೊಂಡೇ ವ್ಯಾಸರಾಜರು, ಸೋಮಶೇಖರ ಶಿವನು ತಾನೇ ಬಲ್ಲ ರಾಮನಾಮಾಮೃತದ ಸವಿಯನೆಲ್ಲ. ರಾಮ ಅಂತ ಯಾತಕ್ಕೆ ಹೇಳ್ತಾರೆ, ರಾಮೇಶ್ವರ, ಅದು ಕನೆಕ್ಷನ್. ಅದು ರಾಮರೂಪದ ಸ್ತೋತ್ರ ಮಾಡಿದ್ದರಿಂದನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬ್ರಹ್ಮಹತ್ಯ ದೋಷ ಪರಿಹಾರ ಮಾಡೋಕ್ಕೋಸ್ಕರ ಅವರು ಕೂಡಿಸಿದ್ದಾರೆ. ಅವ್ರ ಬ್ರಹ್ಮಹತ್ಯ ದೋಷ ಪರಿಹಾರ ಆಗಬೇಕು ಅಂತ ಅಲ್ಲಿ ಕೂಡಿಸಿದ್ದಾರೆ. ಅದಕ್ಕೆ ರಾಮ 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 ಅಂತೇನೆ ಅಂತ ಹೇಳ್ತಾರೆ, ರಾಮ ರಾಮ ರಾಮ. ಅದು ಅವರು ಹೇಳಿದ ಮಾತು, ಅವರು ಬಾಯಲ್ಲಿ ಸ್ಪಷ್ಟ ಹೇಳುತ್ತಾರೆ. ಗಟ್ಟಿಯಾಗಿ ಯಾಕೆ ಹೇಳೋದಿಲ್ಲ ಅಂದರೆ, ಗಟ್ಟಿಯಾಗಿ ಪಾಶುಪತಾಗ ಹೇಳಿಬಿಟ್ಟಿದ್ದೇನೆ, ನಾನು ಗಟ್ಟಿಯಾಗಿ ಹೇಳಿಬಿಟ್ರೆ ಕಾಂಟ್ರಿಬ್ಯೂಷನ್ ಅಂತ ಗಲಾಟೆ ಮಾಡ್ತಾರೆ. ಅದು ಒಳಗೆ ಹೇಳಿದರೆ ಯಾರು ಕೇಳಾಗಿಲ್ಲ, ಒಳಗೆ ಹೇಳ್ತೇನೆ. ಅದು ಹೃದಯದಲ್ಲಿ ರಾಮನಾಮ, ಬಾಯಲ್ಲಿ ಅಹಂ ಬ್ರಹ್ಮಾಸ್ಮಿ ಇದ್ದ ಹಾಗೆ, ಬಾಯಲ್ಲಿ ಅಹಂ ಬ್ರಹ್ಮಾಸ್ಮಿ, ಒಳಗೆ ನೋಡಿದರೆ ಇದು ರಾಮನಾಮ ಹೇಳ್ತಾರೆ. ಇದು ರುದ್ರದೇವರ ಒಂದು ವಿಶೇಷ ಉಪದೇಶದ ಶೈಲಿ. ಅದಕ್ಕೆ ನೀಲ ಕಂಠನೇ ಹೊರತು ನೀಲ ಹೃದಯ ಅಲ್ಲ. ನೀಲ ಕಂಠ ಅವರು, ನೀಲ ಹೃದಯದವರಲ್ಲ. ನೀಲ ಅಂಬೋದು ಕಪ್ಪಿನ ಸಂಕೇತ. ಇದು ಸ್ಪಷ್ಟ ಉತ್ತರ ಕೊಟ್ಟಂತೆ ಆಯಿತು. ಅದೇ ರೀತಿ ರುದ್ರದೇವರ ಆರಾಧನೆ ಎಷ್ಟು ಮುಖ್ಯ ಅಂಬೋದಕ್ಕೆ ಅವರಿಗೆ ಮನೋನಿಯಾಮಕರು ಅಂತ ಹೆಸರು. ಭಾಳ ಜನ ಗೊತ್ತಿರೋದಿಲ್ಲ, ಮನೋನಿಯಾಮಕರು ಮೂರು ಜನ ಮನೋನಿಯಾಮಕರೇ. ಗರುಡ ಶೇಷರುದ್ರ ಮೂರು ಜನ ಸಮ, ಮೂರು ಜನ ಮನೋನಿಯಾಮಕರೇ. ಅದರಲ್ಲೂ ಸೂಕ್ಷ್ಮ ಭಾಗ ಮಾಡಿದ್ದಾರೆ. ಮತ್ತೆ ಅದರಲ್ಲೂ ಕೂಡ ಬುದ್ಧಿಗೊಬ್ಬರು, ಚಿತ್ತಕ್ಕೊಬ್ಬರು, ಮನಸ್ಸಿಗೊಬ್ಬರು. ಮನಸ್ಸಿಗೆ ರುದ್ರದೇವರು, ಅದರಲ್ಲಿ ಮೂರ್ನಾಲ್ಕು ಜನ ಡೈರೆಕ್ಟರ್ ಇದ್ದಾಗ ಫೈಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ. ಸೇಮ್ ಇದು ಕೇಳಿದ್ರೆ ಸೇಮ್ ಇರ್ತದೆ, ಎಲ್ಲ ಒಬ್ಬರೇ ಮಾಡಿದರೆ ಅದು ಕನ್ಫ್ಯೂಷನ್ ಆಗ್ತದೆ, ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಮನಸ್ಸಿಗೆ ರುದ್ರದೇವರ ಅಭಿಮಾನಿ ದೇವತೆಗಳು. ಆದ್ದರಿಂದಾಗಿಯೇ ರುದ್ರದೇವರ ಸ್ಮರಣೆ ಮಾಡದೆ ಹೋದರೆ ಮುಗುತಿ ಪದಕ್ಕೆ ಮನವೀವ ಮಹರುದ್ರದೇವ ಕೈಲಾಸವಾಸ ಗೌರೀಶೈಷ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಮನಸ್ಸು ಸರಿ ಇಲ್ಲದೆ ಹೋದರೆ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಮನಸ್ಸು ಸರಿ ಇರೋದು ಯಾವಾಗ? ಮನಸ್ಸು ಇಂದ್ರಿಯಗಳೇ ಸ್ಟ್ರಾಂಗು, ಮನಸ್ಸು ಭಾರಿ ಸ್ಟ್ರಾಂಗ್. ಒಂದು ಕ್ಷಣದಲ್ಲೇ ದಾರಿ ತಪ್ಪಿ ಹೋಗುತ್ತೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರ, ಭಾರಿ ಕಷ್ಟ ಮನಸ್ಸಲ್ಲಿ ನಿಲ್ಲಿಸೋದು. ಯಾವಾಗ ಸಾಧ್ಯ ಅದು? ಬಸ್ನಲ್ಲಿ ಹೋಗ್ತು, ಬಸ್ ನಮ್ಮ ಕೈಲಿ ನಿಲ್ಲಿಸೋಕ್ಕಾಗ್ತದಾ? ಡ್ರೈವರ್ಗಳು ಕಷ್ಟ ನಿಲ್ಲಿಸಿಬಿಡ್ತಾರೆ, ಡ್ರೈವರ್ಗಳು ನಿಲ್ಲಿಸಿಬಿಡ್ತಾರೆ. ಸೊ ಮನಸ್ಸೇನು ಡ್ರೈವ್ ಮಾಡೋದು ಯಾರೋ ರುದ್ರದೇವರಾದ್ರಿಂದ ಆ ಸ್ತೋತ್ರ ಮಾಡಿದರೆ ಇಮ್ಮಿಡಿಯೇಟ್ ಸೆಟ್ ಆಗಿಬಿಡ್ತಾರೆ. ಅದಕ್ಕೆ ಮನಯೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಗ. ಮನಸ್ಸು ಬಂಧಕ್ಕೂ ಕಾರಣ, ಮನಸ್ಸು ಮೋಕ್ಷಕ್ಕೂ ಕಾರಣ. ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೆಯೇ. ಆತ್ಮೈವಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನ. ಉತ್ತರ ಅಲ್ಲೇ ಇದೆ. ಬಂಧು ಅಂದರೆ ಅದು ಮೋಕ್ಷಕ್ಕೆ ಕಾರಣ, ಮಿತ್ರ ಅಂದರೆ ಬಂಧಕ್ಕೆ ಕಾರಣ. ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಉತ್ತರ ಇದೆ. ಈಗ ರುದ್ರದೇವರ ಮಹಿಮೆ ಭಾರಿ ಅಪೂರ್ವವಾದದ್ದು. ಸರಿಯಾಗಿ ತಿಳ್ಕೊಂಡು ಆರಾಧನೆ ಮಾಡಿದರೆ ಒಳ್ಳೇದು ಬರುತ್ತೆ. ಅವರ ಅಶ್ವತ್ಥಾಮಾದಿ ರೂಪಗಳಿದೆ, ದುರ್ವಾಸ ರೂಪ, ಅಶ್ವತ್ಥಾಮ ರೂಪ, ಶುಕರೂಪ. ಅದರಲ್ಲಿ ಶುಕರೂಪದಲ್ಲಿ ಮಾತ್ರ ವಾಯುದೇವರ ಆವೇಶ, ಅಶ್ವತ್ಥಾಮ ರೂಪದಲ್ಲಿ ವಾಯುದೇವರ ಆವೇಶ ಇಲ್ಲ. ಆದ್ದರಿಂದ ಅದು ದುರ್ಯೋಧನ ಕಡೆ ಹೊರಟೋಯ್ತು. ಇವರು ಶುಕಾಚಾರದಲ್ಲಿದ್ದರೆ ಇವರು ಆ ಕಡೆ ಹೋಗಲೇ ಇಲ್ಲ, ಈ ಕಡೆ ಉಳ್ಕೊಂಡ್ಬಿಟ್ರು. ಸೊ ವಾಯುದೇವರ ಆವೇಶ ಬಂತು ಅಂದರೆ ಕಲಿ ಎಂಟರ್ ಆಗೋದಿಲ್ಲ. ವಾಯುದೇವರ ಆವೇಶ ಬಂತಷ್ಟ ಕಲಿ ಓಡೋಗ್ಬಿಡ್ತಾರೆ. ಇದು ವಾಯುದೇವರ ಮಹತ್ವ ಇದೆ. ಯಾಕೆ ಅವರಿಗೆ ಕಲ್ಯಾವೇಶ ಇಲ್ಲ ಅಲ್ಲ, ಅವರಲ್ಲಿ ಅವರು ಆವೇಶ ಮಾಡಿದ್ರೆ ಕಲ್ಯಾವೇಶ ಬರೋದಿಲ್ಲ. ಅಷ್ಟು ಎಫೆಕ್ಟಿವ್ ಅವರು. ಸಕ್ಕರೆ ಸಿಹಿ ಇರ್ತದೆ, ನೀರಿಗೆ ಹಾಕಿದ್ರೆ ಅದು ಸಿಹಿ ಆಗ್ತದೆ. ಸಕ್ಕರೆ ಎರಡು ಕೂಡ, ತಾನು ಸಿಹಿ, ತನ್ನ ಕಾಂಟ್ಯಾಕ್ಟ್ ಬಂದು ಸಿಹಿ ಮಾಡಿಬಿಡ್ತದೆ. ಉಪ್ಪು ಅದೇ ರೀತಿಯೇ. ಇವತ್ತು ಕಲಿ ಹಾಗೆ ದುಷ್ಟ, ತಾನೂ ದುಷ್ಟ, ಇನ್ನೊಬ್ಬನ ಕುಪ್ತಾನೆ ಅವನು ದುಷ್ಟರು ಮಾಡಿಬಿಡ್ತಾನೆ. ವಾಯುದೇವರ ಮಹಿಮೆ ಹೀಗಾದ್ದರಿಂದ ರುದ್ರದೇವ ಇವರ ಒಂದು ಶುಕರೂಪದಲ್ಲಿ ಕೂತಿದ್ದರಿಂದ ಹಾಗಿದ್ದಾರೆ. ಇದು ಆ ಕಾಲಕ್ಕೆ ಅಶ್ವತ್ಥಾಮ ರೂಪನೂ ಹಾಗೇ ಇರೋದು, ಶುಕರೂಪನೂ ಹಾಗೇ ಇರೋದು. ಶುಕರೂಪದಿಂದ ಇದೇ ನೋಡಿ ಒಳ್ಳೆ ದೃಷ್ಟಾಂತ. ಪರೀಕ್ಷಿತ ರಾಜ ಇದ್ದಾರೆ, ಆತ ಕೊಂದೇ ಕೊಲ್ತೇನೆ ಅಂತ ಹಠ ಹಿಡಿದಿದ್ದು ಅಶ್ವತ್ಥಾಮ ರೂಪ, ಕೊಂದೇ ಕೊಲ್ತೇನೆ. ಕೃಷ್ಣ ಹಿಡಿದ್ರೂ ಕೇಳೋದಿಲ್ಲ. ಪಕ್ಷಪಾತಾದಿಚ್ಛಚಿತ್ವ ಭಾಗಿನೇಯಶ್ಯ ಸಂತತಿ, ನಿನಗೆ ಭಾರಿ ಪಕ್ಷಪಾತ. ಅದಕ್ಕೇ ಆ ಉತ್ತರ ಗರ್ಭ ಒಂದು ಬಿಟ್ಬಿಡು ಅಂತ ಕೇಳ್ತಾ ಇದ್ದೆ. ಯಾಕೆ? ನಿನ್ನ ತಂಗಿ ಸುಭದ್ರೆ, ಸುಭದ್ರವೇ ಅಭಿಮನ್ಯು, ಅಭಿಮನ್ಯು ಹೆಂಡತಿ ಉತ್ತರೆ, ಅವಳು ಗರ್ಭ ಉಳಿಸೋಗುತ್ತೆ. ಯಾತಕ್ಕೆ ಹೇಳಿದರೆ ಪಕ್ಷಪಾತಾದಿಚ್ಛಸಿತ್ವ ಭಾಗಿನೇಯಸ್ಯ ಸಂತತಿ ಅಂತ ಬೈತಾರೆ. ಅಷ್ಟು ಸಿಟ್ಟು ಅದರ ಮೇಲೆ ಪರಿಷತ್ ರಾಜನಿಗೆ ಕೊನೆಗೆ ಕೃಷ್ಣ ಹೇಳಿದ, ಆಯನ ಬದಸೇ ಬದಸ್ತೇನೆ ಅಂತ ಹೇಳಿದ ಕಥೆ ನಿಮಗೆ ಗೊತ್ತಿದೆ. ಅಂದರೆ ಹುಟ್ಟಲಿಕ್ಕೆ ಅಂತ ಕೂತಿದ್ದಾನೆ, ಹೇಗೆ ಹುಟ್ಟುತ್ತಾ ನೋಡೇ ಬಿಡ್ತೀರಿ ಅಂತ ಬಂದರು. ಇದವ್ರ ಕಥೆ. ಅದೇ ಪರಿಷತ್ ರಾಜ, ಶಾಪ ಬಂತು, ಕೂತ್ಕೊಂಡ, ಬಾಯಿ ಕೂತ್ಕೊಂಡ್ಬಿಟ್ಟ. ಅಲ್ಲಿ ಶುಕರೂಪದಿಂದ ಬಂದರು. ಹುಟ್ಟಬೇಕಾರೆ ಹೇಗೆ ಹುಡ್ತೀಯ ನೋಡೋಣ ಅಂತ, ಸಾಯ್ಬೇಕಾದ್ರೆ ಹೇಗೆ ಸಾಯ್ತೀಯ ನೋಡೋಣ ಅಂತ ಬಂದಿದ್ದಾರೆ. ನೀನು ಸಾಯಬಾರದು, ಒಳ್ಳೆ ಉಪದೇಶ ಮಾಡ್ತೀರಿ, ಭಾಗವತ ಹೇಳ್ತಾರೆ ತಮಾಷೆ ಕೇಳಿ. ಎರಡು ರೂಪ ಇದೆ. ಈ ರೂಪದಿಂದ ಕೊಲ್ಲಕ್ಕೆ ಬಂದರು, ಆ ರೂಪದಿಂದ ಉದ್ಧಾರ ಮಾಡೋಕ್ಕೆ ಬಂದಿದ್ದಾರೆ. ಈ ಕೊಲ್ಲೋದು ದೇಹನ, ಉದ್ಧಾರ ಮಾಡೋ ಜೀವನ ಉದ್ಧಾರ ಮಾಡ್ತಿದ್ದಾನೆ. ಅದನ್ನು ಟೋಟಲ್ ರೆಮಿಡಿ. ಯಾತಕ್ಕೆ ಅಂದರೆ ಇಲ್ಲಿ ವಾಯುದೇವರ ಆವೇಶ ಇರೋದರಿಂದ ಚೇಂಜ್ ಆಗೋಯ್ತು ಪೂರ್ತಿಯಾಗಿ. ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಉದ್ಧಾರ ಮಾಡೋ ಬುದ್ಧಿ ಬಂತು. ಭಾಗವತ ಅಮೃತ ಅಂತ ಯಾತಕ್ಕೆ ಕರೀತಾರೆ ಅಂದರೆ ವಾಯುದೇವರ ಆವೇಶ ಇದ್ದವರು ಬಾಯಲ್ಲಿ ಬಂದಿರೋದರಿಂದ ಭಾಗವತ ಅಮೃತ ಆಗೋಯ್ತು. ಅಲ್ಲಿ ಹಾಗಾಗಲಿಲ್ಲ. ದುರ್ಯೋಧನ ಕಾಂಟ್ಯಾಕ್ಟ್, ದುರ್ಯೋಧನ ಕೊಟ್ಟು ಒಂದು ಲೋಟ ಹಾಲು ಕೊಡ್ತಿದ್ರಲ್ಲ, ಕೊಲ್ಲೋ ಬುದ್ಧಿ ಬಂದುಬಿಡ್ತವ್ರಿ. ದುರ್ಯೋಧನ ಕೊಲ್ಲೋನವನು, ಟೆರರಿಸ್ಟ್ ಬುದ್ಧಿ ಬಂತು ಆ ರೂಪಕ್ಕೆ. ಈ ರೂಪಕ್ಕೆ ಉದ್ಧಾರ ಮಾಡೋ ಬುದ್ಧಿ ಬಂದುಬಿಡುತ್ತೆ. ಇಬ್ಬರದ್ದು ಅಪೋಸಿಟ್. ಜೀವಾಧಮನ ಕಾಂಟ್ಯಾಕ್ಟ್ ಅಲ್ಲಿ, ಜೀವೋತ್ತಮನ ಕಾಂಟ್ಯಾಕ್ಟ್ ಇಲ್ಲಿ. ಜೀವಾಧಮನ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಕೊಲ್ಲೋ ಬುದ್ಧಿ, ಜೀವೋತ್ತಮನ ಕಾಂಟ್ಯಾಕ್ಟ್ ಬಂದರೆ ಉದ್ಧಾರ ಮಾಡೋ ಬುದ್ಧಿ. ಈಗ ಮನಸ್ಸು ಅಂದರೆ ಏನು? ದುರ್ಯೋಧನ ಕಡೆ ಹೋದರೆ ಅದು ಬಂಧಕ, ಗೊತ್ತಾಯ್ತಾ? ಆತ್ಮೈವ ಆತ್ಮ, ಆತ್ಮೈವ ರಿಪುರಾತ್ಮನಃ. ಅದೇ ವಾಯುದೇವರಿಂದ ಬಂದುಬಿಟ್ರೆ ಆತ್ಮೈವ ಆತ್ಮನೋ ಬಂಧು, ಪೂರ್ತಿ ಚೇಂಜ್ ಆಗಿ ಒಂದೇ ಮನಸ್ಸೇ. ಒಬ್ಬೇ ರುದ್ರದೇವರೇ ಎಷ್ಟು ಡಿಫರೆಂಟಾಗಿ ನಡ್ಕೋತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಭಾಗವತ ಪಾಶುಪಥ. ಪಾಶುಪಥ ಬಂಧಕ, ಭಾಗವತ ಮೋಚಕ. ಇದನ್ನು ಅರ್ಥ ಮಾಡ್ಕೋತಾ ಹೋದಷ್ಟು ಕೂಡ ಬಹಳ ಮಹತ್ವ ಬಂತು. ಅದೇ ಅರ್ಜುನನಿಗೆ ಪಾಶುಪಥ ಅಸ್ತ್ರ ಕೊಡ್ತಾರೆ, ಯಾತಕ್ಕೆ? ಅದು ಉದ್ಧಾರ ಮಾಡೋದಕ್ಕೆ. ವಾಯುದೇವರ ತಮ್ಮ ಅಂತ, ಮತ್ತು ಭೀಮಸೇನ ದೇವರ ತಮ್ಮ, ಪಾಶುಪಥ ಅಸ್ತ್ರ ಕೊಟ್ಬಿಡ್ತಾರೆ. ಪಾಶುಪಥ ಅಸ್ತ್ರ ಅಂದರೆ ಅದು ರುದ್ರದೇವರ ಅಸ್ತ್ರ ಅಲ್ಲ. ಅದು ಅಸ್ತ್ರಂತ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣಯತೆ, ಗೋಪಿಗೀತ ಇದ್ದ ಹಾಗೆ. ಪಾಶುಪಥಾಸ್ತ್ರ ಅದು ಭಾಗವತಾಸ್ತ್ರ. ಇವರು ಕೊಟ್ಟಿದ್ದಷ್ಟೇ, ಕೊಟ್ಟಿದ್ದಿದು ವಿಷ್ಣು ವೈಷ್ಣವಾಸ್ತ್ರ. ರುದ್ರದೇವರ ಮೂಲಕ ಬಂತಷ್ಟೇ ಹೊರತು ಅದು ಇದರಲ್ಲಿ ಪಾಶುಪಥಾಸ್ತ್ರ ಅದು ಶೈವಾಸ್ತ್ರ ಅಂತ ತಿಳ್ಕೊಂಬಿಡಬಾರ್ದು. ಶುದ್ಧ ವೈಷ್ಣವಾಸ್ತ್ರ ಅದು. ಸಾಧಿತಂ ಶಂಕರೇಣ ತತ್ ಅಂತ ಆಚಾರ್ಯ ಬರೆದ ನಿರ್ಣಯ. ಹೀಗಾಗಿ ಅದನ್ನು ಕೊಟ್ಟುಬಿಟ್ರು. ಅದೇ ರೀತಿಯೇ ಭಾಗವತ, ಇವರು ಬರೆದಿದ್ದಲ್ಲ ಭಾಗವತ, ವೇದವ್ಯಾಸರು ಬರೆದು ಇವರು ರಿಲೀಸ್ ಮಾಡ್ತಾರೆ ಹೊರತು ಭಾಗವತ ಅವರದ್ದು. ಪಾಶುಪಥ ಅವರದ್ದು, ಭಾಗವತ ಅವರದ್ದು. ಪಾಶುಪಥಾಸ್ತ್ರ ವೈಷ್ಣವ, ಪಾಶುಪಥ ಆಗಮ ಅವೈಷ್ಣವ, ಗೊತ್ತಾಯ್ತಾ? ಪಾಶುಪಥ ಅಸ್ತ್ರ ಬೇರೆ, ಪಾಶುಪಥ ಶಸ್ತ್ರ ಬೇರೆ. ಪಾಶುಪಥ ಅಸ್ತ್ರ ತಾರಕ, ಪಾಶುಪಥ ಶಾಸ್ತ್ರ ಮಾರಕ. ಯಾಕೆಂದ್ರೆ ವಿಷ್ಣು ಇದರಲ್ಲಿ ಅದರೊಳಗೆ ಏನಿಲ್ಲ, ವಾಯುದೇವರ ಆವೇಶ ಇದ್ದು ಬರೆದಿದ್ದಲ್ಲ. ಅದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ವಿತ್ ಪವರ್ ಸೈನ್ ಮಾಡಿದ ಡಾಕ್ಯುಮೆಂಟ್ ಆಯಿತು, ರಿಟೈರ್ ಸೈನ್ ಮಾಡಿದ ಡಾಕ್ಯುಮೆಂಟ್ ಆಗಲಿಲ್ಲ. ಯಾಕೆ ಪವರ್ ಇದ್ದಾಗ ಆವೇಶ ಇತ್ತು ಅವನಿಗೆ. ಅವ ಸೀಲ್ ಆವೇಶ ಸೀಲ್ ಹಾಕಿದರೆ ಉಪಯೋಗ ಬಜಿತಿ ಆಗ್ತದೆ. ಆಮೇಲೆ ಫೋರ್ಜರಿ ಅಂತ ಕರೀತಾರೆ, ಆಮೇಲೆ ಹಾಕಿದರೆ ಫೋರ್ಜರಿ ಆಗ್ತದೆ. ಇದ್ದಾಗ ಹಾಕಿದರೆ ಅದೊಳ್ಳೆ ವ್ಯಾಲಿಡ್ ಡಾಕ್ಯುಮೆಂಟ್. ವಾಯುದೇವರ ಆವೇಶ ಇದ್ದಾಗ ಮಾಡಿದ್ದೆಲ್ಲ ತಾರಕ ಆಯಿತು, ಅದು ಆವೇಶ ಇಲ್ಲದ್ದು ಮಾಡಿದ್ದೆಲ್ಲ ಮಾರಕ ಆಯಿತು. ಅದಕ್ಕೆ ವೈಷ್ಣವತ್ವ ಏನಾದರೂ ಉಪಾಸನೆ ಮಾಡಿದಾಗ ಅವರು ತಾರಕರು, ಸರ್ವೋತ್ತಮತ್ವ ಏನು ಮಾಡಿದಾಗ ಮಾರಕರು. ರಾವಣಾದಿಗಳು ಹಾಗೆ ಮಾಡಿದ್ದಕ್ಕೆ ಅವರೆಲ್ಲ ಹೋಗಿಬಿಟ್ರು, ಭಸ್ಮಾಸುರ ಹೋಗೇ ಬಿಟ್ಟ ಕಡೆ. ಎಷ್ಟು ಜನ ಹೋಗಿದ್ದಾರೆ? 99 ಪಾಲು ಜನ ಅವ್ರ ಸರ್ವೋತ್ತಮ ಉಪಾಸನೆ ಮಾಡಿದವರೆಲ್ಲ ಹೋದರು, ಆದರೆ ತಾರತವ ಉಪಾಸನೆ ಮಾಡಿದವರೆಲ್ಲ ಉಳ್ಕೊಂಡ್ಬಿಟ್ರು. ಅದಕ್ಕೆ ಒಳ್ಳೆ ದೃಷ್ಟಾಂತ ಪರಿಷತ್ ರಾಜ ಸಾಕ್ಷಿ, ರುದ್ರದೇವರಿಂದ ಉದ್ಧಾರ ಆದ ದೊಡ್ಡ ಗುಂಪೇ ಇದೆ. ಘಂಟಾಕರ್ಣ ಕರ್ಣ ಪಿಶಾಚಿಗಳು ಸಾಕ್ಷಿ ಅಂತ, ಇಬ್ಬರು ಕೂಡ ರುದ್ರದೇವರ ಉದ್ಧಾರ ಆದರು. ರಾವಣಾದಿಗಳು ಹಾಳಾದರು, ಅವ್ರು ದಾರಿ ಕೇಳಲೇ ಇಲ್ಲ, ಬರೀ ವರ ಕೇಳಿದ್ರು ಕೊಟ್ಬಿಟ್ರು ಅಷ್ಟು. ಇವ್ರು ಹಾಕಿ ಕೇಳಲಿಲ್ಲ, ಮೋಕ್ಷ ಬೇಕು ಅಂತ ಕೇಳಿದ್ದಕ್ಕೆ ಮೋಕ್ಷ ನನಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ಕೊಡೋರು ಯಾರು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಅಡ್ರೆಸ್ ಬೇರೆ ಕೊಟ್ಟು ಕಳಿಸ್ತಾರೆ, ಇಲ್ಲಿದ್ದಾರೆ ಹೋಗು ಅಂತೇಳಿ. ಸೊ ಉದ್ಧಾರ ಆಗೋಗ್ಬಿಡ್ತಾರೆ. ಸೊ ರುದ್ರದೇವರನ್ನು ಆರಾಧನೆ ಮಾಡೋದು ಅಂದರೆ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದು ಅಂದರೆ ಒಂದೇ, ಅವ್ರ ಆರಾಧನೆ ಮಾಡೋದು ಒಂದೇ. ಈಗ ಭಾರಿ ಮಹತ್ವ ಇದೆ, ಇನ್ನೂ ಹೇಳೋದಕ್ಕೆ ಗೊತ್ತಿಲ್ಲ. ಅವ್ರ ಮನಸ್ಸು ಇನ್ನು ಮೇಲಿದೆ, ಅವ್ರ ಅಲ್ಟಿಮೇಟ್ ಅಲ್ವಲ್ಲ. ಅವ್ರ ಮನಸ್ಸಿಗೆ ಯಾರು? ಸರಸ್ವತಿ ಭಾರತೀಯರಿದ್ದಾರೆ. ಅವ್ರ ಮನಸ್ಸಿಗೆ ಮತ್ತೆ ವೀರರಿದ್ದಾರೆ, ವಾಯುದೇವರಿದ್ದಾರೆ. ಅವ್ರ ಮನಸ್ಸಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾರೆ. ಸಕಲ ವಾಗ್ಮನಸ್ಸ ದೇವತಾ ಅಂದ್ರೆ ಅವರು, ಮುಖ್ಯವಾದ ವಾಗ್ದೇವತೆ ಮಹಾಲಕ್ಷ್ಮಿ, ಮುಖ್ಯವಾದ ಮನೋದೇವತೆ ಮಹಾಲಕ್ಷ್ಮಿ. ಅದು ಆಚಾರ್ಯರೇ ಮಾತು, ಸಕಲ ವಾಗ್ಮನೋದೇವತಾ ಅಂದರೆ ಅವರೇನೆ. ಇವರಿಗೆ ಸಕಲ ವಚನ ಚೇತೋ ದೇವತಾ ಇವರಿಗೆ, ಆದ್ದರಿಂದ ಅವ್ರ ಮನಸ್ಸು ಕತೋಟಿ ತಪ್ಪಿತ್ತು. ಉಳಿದವ್ರನ್ನ ಕಂಟ್ರೋಲ್ ಮಾಡ್ತಾರೆ, ತಾವು ಕಂಟ್ರೋಲ್. ಉಳಿದವ್ರ ಇದಕ್ಕೆ ಸ್ಯಾಲರಿ ತಮ್ಮದಕ್ಕೆ ಬೇರೆಯಿಂದ ಬರಬೇಕು, ಕಾಯ್ತಾ ಕೊಡ್ಬೇಕು. ತಮ್ಮ ಸಹ ಉಳಿದವ್ರು ಡ್ರಾ ಮಾಡಿ ಕೊಟ್ಟರು ಕೂಡ ತಮ್ಮದು ಮೇಲಿಂದ ಹೇಗೆ ತರಿಸ್ಬೇಕು, ವಿತ್ತರ್ ಪರ ಇದು ಅವ್ರದ್ದು ಕನಕನಿಸ್ಬೇಕಲ್ಲ ಆ ಟೈಪ್. ಆದ್ದರಿಂದ ಸರ್ವೋತ್ತಮರಲ್ಲ. ಇದಿಷ್ಟು ಆಯಿತು ಅವ್ರ ಬಗ್ಗೆ, ಭಾರಿ ಹೇಳೋದಕ್ಕಿದೆ, ಅದೆಲ್ಲ ಬೇಡ. ಒಂದು ಬಹಳ ಮುಖ್ಯವಾದ ಒಂದು ಮಾತು ಅಂದರೆ, ಅವರು ರುದ್ರದೇವರು ಚಿಂತನೆ ಮಾಡಬೇಕಾದ್ರೆ ತಲೆ ಮೇಲೆ ಗಂಗಾ ಮತ್ತು ಚಂದ್ರ, ಗಂಗಾಧರ ಚಂದ್ರಶೇಖರ ಎರಡು ಧ್ಯಾನ ಮಾಡ್ತೇವೆ ನಾವು. ಚಂದ್ರಶೇಖರ ಶಿವನು ತಾನೇ ಬಲ, ಸೋಮಶೇಖರ ಚಂದ್ರಶೇಖರ ಅಂದರು ಒಂದೇನೆ. ಅಲ್ಲಿ ಸ್ವಾರಸ್ಯ ಇದೆ, ತಲೆ ಮೇಲೆ ಇಬ್ಬರು ಇಟ್ಕೊಂಡ್ಬಿಟ್ಟಿದ್ದಾರೆ, ಗಂಗಾನ ಇಟ್ಕೊಂಡಿದ್ದಾರೆ, ಚಂದ್ರನ ಇಟ್ಕೊಂಡಿದ್ದಾರೆ. ನಮ್ಮ ಜನಕ್ಕೆ ತಲೆ ಬಿಡ ಗೊತ್ತಿಲ್ಲ, ನಮ್ಮ ಜನಕ್ಕೆ ತಲೆ ಹೇಳ್ತೇನೆ ಗೊತ್ತು ಜಾಸ್ತಿ. ಅಲ್ಲಿ ಏನು ಹೇಳ್ತಾರೆ, ಗಂಗೆನೋ ಹೆಂಡತಿ, ಅದು ಹೆಂಡತಿ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೆಂಡತಿನ ತಲೆ ಮೇಲೆ ಕೂಡಿಸ್ಕೊಳ್ಳೋ ಅಭ್ಯಾಸ ಇವರಿಂದ ಶುರುವಾಯಿತು, ಇದೇ ಶುರುವಾಗ್ಬಿಡ್ತಾರೆ. ಹೆಂಡತಿ ತಲೆ ಮೇಲೆ ಕೂಡಿಸ್ಕೊಂಡು ಇವರೇನೆ, ಗಂಗೆ ಗೌರಿ ಸಿನಿಮಾ ನಾಟಕ ಬಂದೋಗ್ಬಿಟ್ಟಿದೆ. ಇಬ್ಬರು ಗಲಾಟೆ, ನಾನು ಶಿವನ ಹೆಂಡತಿ, ನಾನು ಶಿವನ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಏನೇನೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಗಂಗೆ ಹೆಂಡತಿನೇ ಅಲ್ಲ, ಫಸ್ಟ್ ಆಫ್ ಒಳ್ಳನೇ ಹೆಂಡತಿ ಗಂಗಾ, ಒಳ್ಳನೇ ಹೆಂಡತಿ ಗಂಗಾ ಅಂತ ಲೋಕವಿಖ್ಯಾತ. ಅದು ಶಿವನ ಹೆಂಡತಿ ಹೆಂಗಾಗ್ತಾಳೆ, ಸುಮ್ಮನೆ ಕೂತವ್ದು ಕಲ್ಪ ತಲೆಹರಟಿ ಕಲ್ಪನೆಗಳು. ಅರ್ಥ ರಾಮಾಂಜನೇಯ ಯುದ್ಧ, ಕೃಷ್ಣಾರ್ಜುನ ಯುದ್ಧ ಹೇಗೋ, ಇಂಥ ಕಥೆಗಳೆಲ್ಲ ಹಾಕಿ ಅರ್ಥಾತ್ ಸಂಬಂಧ ಇಲ್ಲ. ನಿಜವಾಗಲೂ ತಲೆ ಮೇಲೆ ಗಂಗೆನ ಇಟ್ಕೊಂಡಿದ್ದಾರೆ, ಅದಕ್ಕೆ ವಿಷ್ಣು ಪಾದೋದಕ ಅಂತ ಇಟ್ಕೊಂಡಿದ್ದಾರೆ ಹೊರತು ಏನು ಯೋಚನೆ ಇಲ್ಲ. ಆ ಕಾರಣ ಕೂಡ ವಿಷಯ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ವಿಷ್ಣು ಪಾದೋದಕ ಇದೆ ಒಂದು ಕಾರಣ. ಮತ್ತು ಚಂದ್ರನ ಯಾಕೆ ಇಟ್ಕೊಂಡಿದ್ದಾರೆ ಮುಂದಿನ ಪ್ರಶ್ನೆ. ಚಂದ್ರನ ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂತ ಕೇಳಿದರೆ ಬಹಳ ಸುಲಭ. ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ, ಅತ್ರೇಯ ಸೂರ್ಯರು ತಪಸ್ಸು ಮಾಡಿದರು, ಮಕ್ಕಳು ಬೇಕು ಅಂತೇಳಿ ಮೂರು ಜನ ಮಕ್ಕಳು ಹುಟ್ಟಿದರು. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್, ದತ್ತಾತ್ರೇಯ ನಾರಾಯಣ. ದುರ್ವಾಸ ಬಡು ರುದ್ರದೇವರು, ಬ್ರಹ್ಮದೇವರು ಅವತಾರ ಮಾಡಾಗಿಲ್ಲ ಗೊತ್ತಲ್ಲ. ನಾಥ ಕಲವು ತ್ರೇಯೋ ಹೂತಿರಣ ಭೂಭೂಷು ಬ್ರಹ್ಮಾಂಡಮಪ್ಯನವತ.